ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುವಳಾಗಿದ್ದೇನೆ. ಈ ಬೆಳಗಿನ ಒಂದು ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಆರಿಸಿಕೊಂಡಂತಹ ವಾಕ್ಯ 1 ಯೋಹಾನ 4:17. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಆತನೊಟ್ಟಿಗೆ ನಮ್ಮ ಗುರುತು ಎಂಬುದಾಗಿ, ಯೇಸುಸ್ವಾಮಿ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟರುವ ನಾನು ನೀನು ಯೇಸುವಿನ ಗುರುತನ್ನ ನಾವು ಹೊಂದಿದ್ದೇವೆ. ಈಗ ನಾವು ಹೇಗೆ ನಮ್ಮ ಭಾರತ ದೇಶದ ಒಂದು ಗುರುತನ್ನ, ಅಂದರೆ ನಾವು ಭಾರತೀಯರು ಎಂಬುದರ ಒಂದು ಗುರುತನ್ನ ನಮಗೆ ಕೊಟ್ಟಿರುವಂತಹ ಈ ಒಂದು ಆಧಾರ್ ಕಾರ್ಡ್ನ ಮೂಲಕ ನಾವು ಗುರುತಿಸಲ್ಪಟ್ಟಿದ್ದೇವೆ. ಆ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡೇ ನಾವೇನ್ ಮಾಡ್ತೇವೆ, ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಆ ಒಂದು ಕಾರ್ಡ್ ಇಲ್ಲದೆ ಹೋದರೆ ನಾವು ಭಾರತೀಯರು ಅಲ್ಲ ಎಂಬುದಾಗಿ ಈ ಒಂದು ಸರ್ಕಾರವು ನಮ್ಮನ್ನ ಒಂದು ನಿರ್ಧಾರಕ್ಕೆ ಬರ್ತದೆ. ಹಾಗಾಗಿ ನಾವು ಈ ಒಂದು ಭಾರತ ದೇಶದ ಪ್ರಜೆಗಳು, ಈ ಭಾರತ ದೇಶದ ಎಲ್ಲಾ ಕಾನೂನುಗಳಿಗೆ ನಾವು ಬದ್ಧರಾಗಿದ್ದೇವೆ ಎಂಬುದರ ಗುರುತನ್ನ ನಾವು ಹೊಂದಿಕೊಂಡಿದ್ದೇವೆ. ಮತ್ತು ಆ ಒಂದು ಗುರುತನ್ನ ನಾವು ಸರ್ಕಾರದವರು ಏನೇ ಒಂದು ಕೆಲಸ ಕಾರ್ಯಕ್ಕೆ ಕೇಳುವಾಗ ನಾವು ಅದನ್ನ ಕೊಡುತ್ತೇವೆ. ಅದು ಅಲ್ಲದೆ ಆ ಒಂದು ಕಾರ್ಡ್ ಇಲ್ಲದೆ ಹೋದರೆ, ಆ ಒಂದು ಗುರುತಿನ ಚೀಟಿ ಇಲ್ಲದೆ ಹೋದರೆ ಬಹಳ ಕಷ್ಟ. ಯಾಕೆಂದ್ರೆ ನಮಗೆ ಸಿಗುವಂತಹ ಒಂದು ಸವಲತ್ತಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಸಹಾಯ ಆಗಿರ್ಬೋದು, ಮತ್ತೆ ಆ ಒಂದು ಗುರುತು ನಮ್ಮಿಂದ ಹೊರ ಹೋಗ್ಬಿಡ್ತದೆ. ಈ ಎಲ್ಲಾ ವಿಷಯಗಳಿಗೆ ನಾವು ಬಹಳ ಜಾಗ್ರತೆಯನ್ನು ನಾವು ವಹಿಸ್ತೇವೆ, ಅದನ್ನು ಬಹಳವಾಗಿ ಒಂದು ಜಾಗ್ರತೆಯಿಂದ ಅದನ್ನು ಕಾಪಾಡಿಕೊಳ್ಳುತ್ತೇವೆ. ಆದರೆ ಯೇಸು ಕ್ರಿಸ್ತನ ಶಿಲುಬೆಯ ಗುರುತು ಹಿಡಿದು ನಡೆಯಲು ನಮಗೇನು ಅವಮಾನ ಮತ್ತೆ ನಾಚಿಕೆ, ಹಿಂಸೆ, ಯಾಕೆ ಈ ಭೇದ ಭಾವ? ಯೇಸುಸ್ವಾಮಿ ಈ ವಾಕ್ಯದಲ್ಲಿ ಹೇಳಿರುವ ಹಾಗೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇರಬೇಕು ಎಂಬುದಾಗಿ ಆತನ ಒಂದು ಚಿತ್ತ. ಆ ಒಂದು ಗುರುತು ನಮ್ಮಲ್ಲಿ ಇದೆಯಾ? ನಾವು ಅದನ್ನ ಹೊಂದಿಕೊಂಡಿದ್ದೇವಾ? ಯೇಸುಸ್ವಾಮಿಯ ಒಂದು ಗುರುತನ್ನ ನಾವು ಹೊಂದಿಕೊಂಡಿದ್ದೇವಾ? ನಮ್ಮ ಗುರುತು ಯಾರೊಟ್ಟಿಗಿದೆ? ಯೇಸುವಿನೊಟ್ಟಿಗೆ, ಯೇಸುವಿನೊಟ್ಟಿಗೆ ಇರುವಂತದ್ದಾಗಿರಬೇಕು. ಗುರುತಿನ ಚೀಟಿ ಯಾವುದು? ದೇವರ ವಾಕ್ಯ ಆಗಿದೆ. ಗುರುತಿನ ಮುದ್ರ ಯಾವುದು? ಅದು ಕ್ರಿಸ್ತನ ಶಿಲುಬೆ ಆಗಿದೆ. ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ ಮತ್ತು ಸರ್ವವ್ಯಾಪಿಯಾಗಿದ್ದಾನೆ. ಈಗಲೂ ಯಾವಾಗಲೂ ಇರುವ ಆತನು, ಎಂದೆಂದಿಗೂ ಇರುವ ಆತನು, ಎಂದಿಗೂ ಬದಲಾಗದಂತಹ ದೇವರು. ನಮ್ಮ ಗುರುತು ಆತನೊಟ್ಟಿಗೆ ಇರುವಾಗ ನಾವು ರಾಯಭಾರಿಗಳು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ. ಹಾಗಿದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಗುರುತು ಯಾವ ರೀತಿಯಲ್ಲಿದೆ? ನಾನು ಯೇಸುಸ್ವಾಮಿ ಮಗಳು, ಯೇಸುಸ್ವಾಮಿ ಮಗನು ಎಂಬುದಾಗಿ ಕರೆಯುವಾಗ ನಾವು ಅಂದುಕೊಂಡಿದ್ದೇವೆ, ನಾವು ಅದನ್ನ ಆ ಒಂದು ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇವೆ, ಆ ಒಂದು ನಂಬಿಕೆಯಲ್ಲಿ ನಾವು ಜೀವಿಸಿದಾದರೆ ನಮ್ಮ ಗುರುತು ಯಾರೊಟ್ಟಿಗಿದೆ? ಅದು ಕ್ರಿಸ್ತನೊಟ್ಟಿಗೆ ಇದೆಯಾ? ಆತನ ಗುರುತನ್ನ ನಾವು ಹಿಡಿದುಕೊಂಡವರಾಗಿದ್ದೇವಾ? ಇತರರು ನಮ್ಮನ್ನ ನೋಡುವಾಗ ಹೌದು, ಈಕೆ ಈತನು ಯೇಸುಸ್ವಾಮಿಯ ಮಗನು ಮಗಳು ಎಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯ ಇದೆಯಾ? ಆ ಒಂದು ಅನುಭವವನ್ನು ನಾವು ಪಡೆದಿದ್ದೇವಾ? ಅದನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಹಾಗಾಗಿ 5 ಮುಖ್ಯವಾದಂತಹ ಒಂದು ಗುರುತು ಯಾವ ರೀತಿಯಲ್ಲಿದೆ ಎಂಬುದಾಗಿ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳುವಾಗ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1:30 ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಆತನು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಆ ಜ್ಞಾನವೇ ನಮ್ಮದಾಗಿದೆ ಪ್ರಿಯರೇ. ಹಾಗಾಗಿ ಆ ಒಂದು ಗುರುತು ಅಂದ್ರೆ ಯೇಸು ಕ್ರಿಸ್ತನ ಅಥವಾ ದೇವರ ಒಂದು ಜ್ಞಾನ ನಮ್ಮಲ್ಲಿರುವುದಾದರೆ ಆ ಒಂದು ಗುರುತು ಆತನೊಟ್ಟಿಗಿದೆ ಎಂಬುದಾಗಿ ಅದು ಸೂಚಿಸಲ್ಪಡ್ತದೆ. 2 ಆತನ ಒಂದು ಆನಂದ. ಯೋಹಾನನು ಬರೆದ ಸುವಾರ್ತೆ 15:11 ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಕ್ರಿಸ್ತನ ಆನಂದ ನಮ್ಮಲ್ಲಿ ಇದೆಯಾ? ಆತನ ಆನಂದ ನಮ್ಮ ಒಂದು ಆನಂದ ಕೂಡ ಆಗಿರಬೇಕು. ಏಕೆಂದ್ರೆ ಆತನಲ್ಲಿರುವ ಆನಂದವು ನಮ್ಮಲ್ಲಿಯೂ ಇರಬೇಕೆಂತಲೂ, ಅದು ಪರಿಪೂರ್ಣತೆ ಆಗಬೇಕೆಂತ ಆತನು ಹೇಳಿದ್ದಾನೆ. ಆ ಒಂದು ಆನಂದ ನಮ್ಮಲ್ಲಿ ಇದೆಯಾ? ಆನಂದದ ಜೀವಿತ ನಮ್ಮದ್ದಾಗಿದೆಯಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಪ್ರಿಯರೇ. ಇನ್ನು 3 ನಾವು ನೋಡುವಾಗ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3:10 ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲ ಆಗಿದೆ. ಆತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರಬೇಕು. ನಮಗೆ ನೋವು ಬೇಡ, ನಮಗೆ ಸಂಕಟ ಬೇಡ. ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಿ ಸಂತೋಷವಾಗಿ ಇರಬೇಕು, ಆನಂದವಾಗಿರಬೇಕು. ನಾವು ಯಾವ ನೋವನ್ನು ಅನುಭವಿಸಬಾರದು ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳುವುದಾದರೆ ಅದು ಬಹಳ ತಪ್ಪು. ಪ್ರಿಯರೇ, ನಾವು ಕ್ರಿಸ್ತನಲ್ಲಿರುವಾಗ, ಆತನ ಗುರುತನ್ನು ನಾವು ಹೊಂದಿಕೊಂಡಿರುವಾಗ, ಆತನು ಪಡುವಂತಹ ಹಿಂಸೆಗಳು ಅದು ನಮ್ಮ ಹಿಂಸೆಗಳು ಆಗಿದೆ. ನಾವು ಆ ರೀತಿಯಾದಂತಹ ಒಂದು ಹಿಂಸೆಗಳನ್ನು ನಾವು ಹೊಂದುವಾಗ ಕ್ರಿಸ್ತನು ನಿಜವಾಗಿಯೂ ನಮ್ಮನ್ನ ಕಾಪಾಡುವಾತನಾಗಿದ್ದಾನೆ, ನಾವು ಆತನ ಮಕ್ಕಳು ಎಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇನ್ನು ನಾಲ್ಕನೇದಾಗಿ ನಾವು ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 20:21 ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಆತನ ಉದ್ದೇಶ ಏನಾಗಿತ್ತು? ತಂದೆ ಯಾವ ರೀತಿಯಲ್ಲಿ ತನ್ನ ಮಗನನ್ನ ಈ ಲೋಕಕ್ಕೆ ನಮಗೋಸ್ಕರ ಕಳುಹಿಸಿಕೊಟ್ಟಿದ್ದಾನೋ, ನಮ್ಮ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರ, ನಮ್ಮ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೋಸ್ಕರ ತಂದೆ ತನ್ನ ಮಗನನ್ನ ಕಳುಹಿಸಿಕೊಟ್ಟ ಹಾಗೆ ನಾವು ಕೂಡ ಈ ಲೋಕದಲ್ಲಿ ಇತರರಿಗೆ ಅವರನ್ನ ಕತ್ತಲೆಯ ಒಂದು ಲೋಕದಿಂದ ಬೆಳಕಿನ ಲೋಕಕ್ಕೆ ತರುವಂತಹ ಒಂದು ಕಾರ್ಯ ನಾವು ಮಾಡಬೇಕೆಂಬುದಾಗಿಯೇ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆತನು ಉದಾಹರಣೆಯಾಗಿ ನಿಂತಿದ್ದಾನೆ. ಅದನ್ನ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವ? ಆ ಉದ್ದೇಶವನ್ನು ಪೂರೈಸಲಿಕ್ಕೆ ಸಿದ್ಧರಿದ್ದೇವ? ಮತ್ತು ಆತನೊಟ್ಟಿಗೆ ಗುರುತಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೇವ? ಕೊನೆಯದಾಗಿ ನಾವು ನೋಡುವಾಗ ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3:4, ನಿಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗಿರುವಿರಿ. ಇದು ಮುಂದಿನ ಒಂದು ಸೂಚನೆ, ಅಂದರೆ ಮುಂಬರುವಂತಹ ಒಂದು ದಿನಗಳಲ್ಲಿ ಆಗುವಂತಹ ಒಂದು ಕಾರ್ಯ. ಅದನ್ನ ಈಗಾಗಲೇ ನಮ್ಮ ಒಂದು ಫ್ಯೂಚರ್ ಅನ್ನ ಆತನು ಈಗಾಗಲೇ ಬರೆದಿಟ್ಟಿದ್ದಾನೆ. ಆತನ ಉದ್ದೇಶ ಏನು? ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ, ಅಂದರೆ ಮುಂದೆ ಆತನು ಬರಲಿಕ್ಕಿರುವಾಗ, ನಾವು ಸಹ ಆತನ ಒಂದು ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗಿರಲಿಕ್ಕೆ ನಾವು ಸಿದ್ಧರಿದ್ದೇವ? ನಮ್ಮ ಪಾಪಗಳು ಆ ಒಂದು ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಹಾಗಾಗಿ ಯೇಸುವಿನೊಟ್ಟಿಗೆ ನಮ್ಮ ಗುರುತು ಇರುವುದಾದರೆ ಖಂಡಿತವಾಗಿಯೂ ಎರಡನೇ ಬರೋಣದಲ್ಲಿ ನಾವು ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗಲಿಕ್ಕಾಗುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕಾ? ಆತನೊಟ್ಟಿಗೆ ನಮ್ಮ ಗುರುತು ಇರುವುದಾದರೆ ಖಂಡಿತವಾಗಿಯೂ ನಾವು ಆತನ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯತೆ ಉಂಟು. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.